ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಫ್ರೆಂಚ್ ಸುಧಾರಣೆ ಭಾಗ 2. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಫ್ರೆಂಚ್ ಕ್ರಾಂತಿ ಅಥವಾ ಫ್ರೆಂಚ್ ಸುಧಾರಣೆ ಯಾವ ರೀತಿಯಲ್ಲಿ ಫ್ರೆಂಚ್ ದೇಶದಲ್ಲಿ ಏರ್ಪಟ್ಟಿತು ಅನ್ನುವಂತಹ ಒಂದು ವಿಚಾರವಾಗಿ ನಾವು ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಈಗಾಗಲೇ ನಾವು ಫ್ರೆಂಚ್ ದೇಶದಲ್ಲಿ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಲೈಫ್ ವೇರ್ಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಅವನೊಬ್ಬ ವಯಸ್ಕನಾಗಿದ್ದು ಸತ್ಯವೇದವನ್ನು ಓದಲು ಆಸಕ್ತಿ ಉಳ್ಳಂತಹ ವ್ಯಕ್ತಿಯಾಗಿದ್ದು ಅವನು ಕಥೋಲಿಕ ಸಭೆಯ ಪ್ರಾಮಾಣಿಕವಾಗಿ ಸಂತರನ್ನು ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಕೈಗೊಂಡು ನಡೆದು ಆರಾಧಿಸುವಂತಹ ವ್ಯಕ್ತಿಯಾಗಿದ್ದನು. ಆದರೆ ಮಾರ್ಟಿನ್ ಲೂಥರ್ಗೆ ಹೇಗೆ ಸತ್ಯವೇದ ದೊರಕಿ ಆ ಸತ್ಯವೇದ ಮೂಲಕವಾಗಿ ಆತನು ಸುಧಾರಣೆಯನ್ನು ಏರ್ಪಡಿಸಿದನೋ ಅದೇ ರೀತಿಯಾಗಿ ಈ ಲೈಫ್ ವೇರ್ ಅಂತಕ್ಕಂತಹ ವ್ಯಕ್ತಿಗೂ ಸಹ ಸತ್ಯವೇದ ಸಿಗ್ತಕ್ಕಂಥದ್ದಾಗಿದೆ. ಆ ಸತ್ಯವೇದವನ್ನು ಓದಿ ಆ ಸತ್ಯವೇದಿರತಕ್ಕಂತಹ ವಿಚಾರಗಳನ್ನು ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಅರಿತುಕೊಳ್ಳುವುದು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂತಹ ಮುತ್ತುಗಳನ್ನು ತನ್ನ ವಿದ್ಯಾರ್ಥಿಗಳಿಗೂ ತನ್ನ ಇತರ ಸ್ನೇಹಿತರಿಗೂ ತಿಳಿಸಬೇಕು ಅನ್ನುವಂತಹ ಹಂಬಲ ಏರ್ಪಡ್ತಕ್ಕಂಥದ್ದಾಗಿದೆ. ಅನಂತರ ಆತನು ಸತ್ಯವೇದವನ್ನು ಅರ್ಥ ಮಾಡಿಕೊಂಡು ಮುಂದೆ ಈ ಫ್ರಾನ್ಸ್ ಅಂತಕ್ಕಂತಹ ಸ್ಥಳದಲ್ಲಿ ಯಾವ ರೀತಿಯಲ್ಲಿ ಸುಧಾರಣೆಯನ್ನು ಏರ್ಪಡಿಸಲು ಮುಂದೆ ಬರತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ನಾವು ಮುಂದುವರಿದು ಈ ದಿನದಲ್ಲಿ ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶುದ್ಧನು ಮಹಾಪರಿಶುದ್ಧನು ಸ್ತುತಿಗೆ ಪಾತ್ರನಾಗಿರತಕ್ಕಂತಹ ಪರಲೋಕದ ತಂದೆಯೇ, ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಕತ್ತಲೆ ಯುಗದಲ್ಲಿ ಧಾರ್ಮಿಕ ಸುಧಾರಣೆ, ಅದರಲ್ಲೂ ವಿಶೇಷವಾಗಿ ಫ್ರಾನ್ಸ್ ಅನ್ನುವಂತಹ ದೇಶದಲ್ಲಿ ಹೇಗೆ ಈ ಸುಧಾರಣೆ ಏರ್ಪಟ್ಟಿತು ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಸ್ವಾಮಿ ಸತ್ಯದ ಬೆಳಕನ್ನು ಅವರಿಗೆ ನೀಡು. ಈ ಕತ್ತಲೆ ಯುಗದಲ್ಲಿ ನಡೆದಂತಹ ಘಟನೆಗಳನ್ನು ಅರಿತುಕೊಂಡು ಮುಂದೊಂದು ದಿನ ಕತ್ತಲೆ ಬರತಕ್ಕಂಥದ್ದಾಗಿದೆ. ಅದಕ್ಕೆ ಈ ಒಂದು ಪುಸ್ತಕದ ಸಂದೇಶ ನಮಗೆ ನಿಜವಾಗಲೂ ಸಹಾಯಕವಾಗಿದೆ ಎಂಬುದನ್ನು ಅರಿತುಕೊಂಡು ಅದರ ಮೂಲಕವಾಗಿ ಪ್ರೇರೇಪಣೆಯನ್ನು ಹೊಂದಿ ಸಕಲ ಕುಲ ಭಾಷೆ ಜನಾಂಗಗಳಿಗೆ ಈ ಸತ್ಯವನ್ನು ತಿಳಿಸಲು ಸಹಾಯ ಮಾಡು. ಸ್ವಾಮಿ ಈ ಹೋರಾಟದಲ್ಲಿ ಕ್ರಿಸ್ತನಿಗೋಸ್ಕರ ಜೀವವನ್ನು ನೀಡಬೇಕು ಅನ್ನುವಂತಹ ಹಂಬಲವನ್ನು ಈ ವಾಕ್ಯಗಳ ಮುಖಾಂತರವಾಗಿ ಕೇಳುಗರ ಹೃದಯದಲ್ಲಿ ನೀನು ಉಂಟು ಮಾಡು. ಸ್ವಾಮಿ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು, ನಡೆಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೈಫ್ ವೇರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಅವನು ಈ ಫ್ರಾನ್ಸ್ ದೇಶದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಮಾಣಿಕವಾಗಿ ಸತ್ಯವನ್ನು ಹುಡುಕುವಂತಹ ವ್ಯಕ್ತಿಯಾಗಿದ್ದನು. ಆತನು ಸಂತರನ್ನು ಅವರ ಜೀವನ ಚರಿತ್ರೆಯನ್ನು ಬರೆಯುವಂತಹ ಒಂದು ಕೆಲಸ ಅವನಿಗೆ ಒಪ್ಪಿಸಿಕೊಡಲಾಗಿತ್ತು. ಆದರೆ ಸತ್ಯವೇದಕ್ಕೆ ಅದನ್ನು ಹೋಲಿಸಿದಾಗ ಆ ಒಂದು ಕೆಲಸವನ್ನು ಬಿಟ್ಟು ಸತ್ಯವೇದದಲ್ಲಿರತಕ್ಕಂಥ ವಾಕ್ಯಗಳು ಅಮೂಲ್ಯವಾಗಿವೆ ಅನ್ನುವಂತಹ ನಿಟ್ಟಿನಲ್ಲಿ ಅವನು ಬೇಸರಗೊಂಡು ಆ ಕೆಲಸವನ್ನು ಬಿಟ್ಟು ಸತ್ಯವೇದವನ್ನು ಬೋಧಿಸಲು ಮುಂದೆ ಬರತಕ್ಕಂಥವನಾಗಿದ್ದಾನೆ. ನಂತರ 1512 ಲೂಥರನು ಇಲ್ಲವೇ ಜುಂಗ್ಲೆ ಆಗಲಿ ಸುಧಾರಣೆಯ ಕೆಲಸ ಆರಂಭಿಸುವ ಮೊದಲೇ ಲೈಫ್ ವೇರಿ ಈ ರೀತಿ ಆತನು ಹೇಳಿದನು. ಅದೇನೆಂದರೆ ದೇವರು ನಂಬಿಕೆಯಿಂದ ನೀತಿಯನ್ನು ನೀಡುತ್ತಾನೆ, ನಿತ್ಯ ಜೀವವು ಕೃಪೆಯಿಂದ ಮಾತ್ರವೇ ನಿರ್ಣಯಿಸಲ್ಪಡುತ್ತದೆ. ವಿಮೋಚನೆಯ ಮರ್ಮಗಳನ್ನು ಕುರಿತು ಮಾತನಾಡಿದಾಗ ಆತನು ಆಶ್ಚರ್ಯಚಕಿತನಾಗಿ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಅದೇನೆಂದರೆ ಬದಲಾಗಿ ಮಾಡಿದ್ದು ಹೇಳಲಾಗದ ಮಹತ್ವವಾಗಿದೆ. ಪಾಪ ಮಾಡದವನು ಖಂಡನೆಗೆ ಒಳಗಾದನು ಮತ್ತು ಅಪರಾಧ ಮಾಡಿದವನು ಬಿಡುಗಡೆ ಹೊಂದಿ ಹೋಗುತ್ತಾನೆ. ಆಶೀರ್ವಾದವು ಶಾಪವನ್ನು ಹೊರುತ್ತದೆ, ಶಪಿಸಲ್ಪಟ್ಟವರು ಆಶೀರ್ವಾದ ಹೊಂದುವರು. ಜೀವವು ಸಾಯುತ್ತದೆ ಮತ್ತು ಸತ್ತವರು ಜೀವಿಸುವರು. ಕತ್ತಲೆಯಲ್ಲಿ ಮಹಿಮೆಯು ಆವರಿಸಿತು, ಬರೀ ಗಲಿಬಿಲಿಯನ್ನು ಮಾತ್ರ ತಿಳಿದವನು ಮಹಿಮೆಯ ವಸ್ತ್ರ ಧರಿಸಿದವನಾಗಿದ್ದನು ಎಂಬುವಂತಹ ವಿಚಾರವನ್ನು ಆತನು ಹೇಳುವಂಥವನಾಗಿದ್ದಾನೆ. ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಮಾರ್ಟಿನ್ ಲೂಥರ್ ಪಾಪ ಸಮಾಪನೆ ಚೀಟಿಗೆ ವಿರುದ್ಧವಾಗಿ ನೀತಿವಂತನು ನಂಬಿಕೆಯಿಂದಲೇ ಬದುಕೋನು ಅನ್ನುವಂಥದ ಸತ್ಯವೇದ ಸತ್ಯವನ್ನು ಅರಿತುಕೊಂಡು ಜರ್ಮನಿ ಮತ್ತು ಯುರೋಪ್ನ ಆದ್ಯಂತ ಆತನು ಧಾರ್ಮಿಕ ಸುಧಾರಣೆಯನ್ನೇ ಏರ್ಪಡಿಸಿದನು. ನಂತರ ಜುಂಗ್ಲೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದೇ ಸತ್ಯವನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಒಂದು ಧಾರ್ಮಿಕ ಸುಧಾರಣೆಯನ್ನೇ ಏರ್ಪಡಿಸಿದನು. ಇವರ ಇಬ್ಬರಿಗಿಂತಲೂ ಮೊದಲು ಲೈಫ್ ವೇರಿಸ್ ಅಂತಕ್ಕಂತಹ ಈ ಒಬ್ಬ ವ್ಯಕ್ತಿ ಫ್ರಾನ್ಸ್ನಲ್ಲಿ ಇದೇ ನೀತಿವಂತನು ನಂಬಿಕೆಯಿಂದ ಬದುಕುವನು. ಕೃಪೆಯಿಂದ ಮಾತ್ರ ನಮಗೆ ರಕ್ಷಣೆ, ಕೃಪೆ ಮಾತ್ರ ನಮಗೆ ಎಲ್ಲವೂ. ಅದು ಕ್ರಿಸ್ತನ ಕೃಪೆ ಅನ್ನುವಂತಹ ಆ ವಿಚಾರವನ್ನು ಆತನು ಇವರಿಗಿಂತ ಮೊದಲೇ ತಿಳಿಯಪಡಿಸಿದನು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ದೇವರು ಅಲ್ಲಲ್ಲಿ ಅಲ್ಲಲ್ಲಿ ತನ್ನ ಮಕ್ಕಳಿಗೆ ಸತ್ಯವನ್ನು ನೀಡಿದನು. ಪ್ರಿಯ ಕೇಳುಗರೆ, ಜರ್ಮನಿಯಲ್ಲಿ ಒಂದು ಕಡೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಕಡೆ, ಇನ್ನು ಈ ಒಂದು ಫ್ರಾನ್ಸ್ನಲ್ಲಿ ಈ ವ್ಯಕ್ತಿ ಅದೇ ವಿಚಾರವನ್ನು ಪಾಪ ಸಮಾಪನೆ ಚೀಟಿಗೆ ವಿರುದ್ಧವಾಗಿ ಇರತಕ್ಕಂತಹ ಒಂದು ವಿಚಾರವನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಒಂದು ಕತ್ತಲೆ ಯುಗದಲ್ಲಿ ಬೇರೆ ಯಾವ ವಿಚಾರದ ಬಗ್ಗೆಯೂ ಸಹ ದೇವರು ಹೊಸ ಬೆಳಕನ್ನ ಕೊಡಲಿಲ್ಲ. ಆದರೆ ಒಂದು ಬೆಳಕನ್ನ ಮಾತ್ರ ಇಡೀ ಎಲ್ಲಾ ಸುಧಾರಕರಿಗಳಿಗೂ ಕೊಟ್ಟಿದ್ದು. ಆ ಬೆಳಕು ಏನೆಂದರೆ, ಆಗಿನ ಕಾಲದಲ್ಲಿ ನಾವು ಪಾಪಿಗಳು, ನಮ್ಮ ಪಾಪ ಯಾರು ಸಮಿಸ್ತಕ್ಕಂಥವರಾಗಿದ್ದಾರೆ. ಈ ಪಾಪ ಸಮಾಪನೆ ಚೀಟಿಯನ್ನ ನಾವು ಹಣ ಕೊಟ್ಟು ಕೊಂಡುಕೊಂಡರೆ ನಮ್ಮ ಪಾಪ ಸಮಾಪನೆ ಆಗ್ತಕ್ಕಂಥದ್ದಾಗಿದೆಯಾ, ಅಥವಾ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಮ್ಮ ಪಾಪ ಸಮಿಸಲ್ಪಡ್ತಕ್ಕಂಥದ್ದಾಗಿದೆಯಾ? ಈ ಒಂದು ಗೊಂದಲ ಅನೇಕ ಜನಗಳಲ್ಲಿ ತುಂಬಿತ್ತು, ಅನೇಕ ಜನಗಳ ಮನಸ್ಸಿನಲ್ಲಿ ಕತ್ತಲೆ ಆವರಿಸಿಕೊಂಡಿತ್ತು. ಈ ಅಂಧಕಾರವನ್ನು ತೆಗೆದು ಹಾಕುವ ಹಾಗೆ ಮಾರ್ಟಿನ್ ಲೂಥರ್ಗೆ, ಜುಂಗ್ಲೆಗೆ, ಹಿಲ್ಲಿ, ಲೈಫ್ ಫೇರಿ, ಇನ್ನೂ ಅನೇಕ ಜನಗಳಿಗೆ ಅನೇಕ ಕಡೆಗಳಲ್ಲಿ ದೇವರು ಇದೊಂದೇ ಸತ್ಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಕೃಪೆ ಮಾತ್ರ, ನಂಬಿಕೆ ಮಾತ್ರ, ಸತ್ಯವೇದ ಮಾತ್ರ ಅನ್ನುವಂತಹ ಆ ವಿಚಾರಗಳನ್ನು ಎಲ್ಲ ಜನಗಳು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ದೇವರು ಪ್ರೀತಿ ಸ್ವರೂಪಿ, ತನ್ನ ಮಕ್ಕಳಿಗೆ ಆ ಒಂದು ಕಾಲಘಟ್ಟದಲ್ಲಿ ಯಾವ ಸತ್ಯ ಬೇಕೋ ಆ ಸತ್ಯವನ್ನು ತಕ್ಕ ಕಾಲದಲ್ಲಿ ಕೊಟ್ಟು ನಡೆಸ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ಎಲ್ಲ ಸತ್ಯವನ್ನು ಒಂದು ಸಭೆಗೆ ನೀಡಿ ಅದು ಉಳಿದ ಸಭೆ ಈ ಲೋಕದಲ್ಲಿ ಇದೆ, ಅದು ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸುವಿನ ವಿಷಯವಾಗಿ ಸಾಕ್ಷಿಯನ್ನು ನೀಡತಕ್ಕಂಥದ್ದಾಗಿದೆ ಎಂಬುದಾಗಿ ಪ್ರಕಟಣೆ ಗ್ರಂಥ 12:17 ವಚನದಲ್ಲಿ ತಿಳಿಸಲ್ಪಡುವಂತಹ ಆ ಒಂದು ಸಭೆ ಈ ಲೋಕದಲ್ಲಿ ಇದೆ. ಪ್ರಿಯ ಕೇಳುಗರೆ, ಆ ಸಭೆಯ ಮೇಲೆ ಸೈತಾನನಿಗೆ ಕೋಪ, ಆ ಸಭೆಯನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಆ ಒಂದು ಸಭೆಯ ಮಕ್ಕಳು ನಾನು ಮತ್ತು ನೀವು ಆಗಬೇಕೆನ್ನುವುದೇ ದೇವರ ಉದ್ದೇಶ. ಯಾಕೆಂದರೆ ಆ ಸಭೆಗೆ ಎಲ್ಲಾ ರೀತಿಯ ಸತ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಲೇ ಸೈತಾನ ಆ ಸಭೆಯ ಮೇಲೆ ಯುದ್ಧ ಮಾಡಲು ಬರ್ತಕ್ಕಂಥವನಾಗಿದ್ದಾನೆ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಸಭೆ ಯಾವುದು? ಆತನ ಒಂದು ಸಾಕ್ಷಿಯನ್ನು ನೀಡುವಂತಹ ಆ ಒಂದು ಸ್ಪಿರಿಟ್ ಆಫ್ ಪ್ರಾಪಸಿ, ಪ್ರವಾದನ ಆತ್ಮ ಯಾವುದು ಅನ್ನುವಂತಹ ಸತ್ಯವನ್ನು ಈ ಕೊನೆಯ ಕಾಲದಲ್ಲಿ ನಾವು ಹರಿತುಕೊಂಡು ಆ ಸಭೆಯೊಂದಿಗೆ ನಾವು ನಿಂತುಕೊಳ್ಳಬೇಕಾಗಿದೆ. ಅವರ ಒಂದು ವಿಚಾರಗಳಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಳಬೇಕಾಗಿದೆ. ಪ್ರಿಯ ಕೇಳುಗರೆ, ಹಾಗಾಗಿ ದೇವರು ಈ ಮಕ್ಕಳಿಗೆ ಅನೇಕ ಸತ್ಯವನ್ನು ಕೊಡುವಂತವನಾಗಿದ್ದಾನೆ. ನಂತರ ರಕ್ಷಣೆಯ ಮಹಿಮೆಯು ದೇವರಿಗೆ ಮಾತ್ರ ಸಂಬಂಧಪಟ್ಟಿದೆಂದು ತಿಳಿದು ಮಾತ್ರವಲ್ಲದೆ ವಿಧೇಯತೆಯ ಕರ್ತವ್ಯ ಮಾನವನಿಗೆ ಸೇರಿದ್ದು ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ದೇವರು ನಮಗೆ ಆ ಮಹಿಮೆಯ ವಸ್ತ್ರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ನಮ್ಮನ್ನು ರಕ್ಷಿಸ್ತಕ್ಕಂಥವನಾಗಿದ್ದಾನೆ ಕೃಪೆಯಿಂದ. ಆದರೆ ನಮ್ಮ ಕೆಲಸ, ಮನುಷ್ಯರ ಕೆಲಸ ಏನೆಂದರೆ, ನಾವು ಆತನ ವಿಚಾರಗಳಿಗೆ ವಿಧೇಯರಾಗಬೇಕು ಅನ್ನುವಂತಹ ವಿಚಾರವನ್ನು ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಆತನು ಹೇಳಿ ಈ ರೀತಿಯಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಅದೇನೆಂದರೆ, ನೀನು ಕ್ರಿಸ್ತನ ಸಭೆಯ ಸದಸ್ಯನಾಗಿದ್ದರೆ ನೀನು ಕ್ರಿಸ್ತನ ದೇಹದ ಒಂದು ಅಂಗವಾಗಿದ್ದಿ. ನೀನು ಆತನ ದೇಹವಾಗಿದ್ದರೆ ನಿನಗೆ ಕ್ರಿಸ್ತನ ಸ್ವಭಾವ ತುಂಬಿರುತ್ತದೆ. ಈ ಬಾಧ್ಯತೆಯ ತಿಳುವಳಿಕೆಗೆ ಮಾನವರು ಪ್ರವೇಶಿಸಿದರೆ ಅವರು ಎಷ್ಟು ಪರಿಶುದ್ಧರಾಗಿ, ಸಭ್ಯರಾಗಿ, ಪವಿತ್ರರಾಗಿ ಜೀವಿಸುವರು? ಅವರಿಗಿರುವ ಮಹಿಮೆಯನ್ನು ಹೋಲಿಸಿದರೆ ಅವರು ಎಷ್ಟು ನೀಚರಾಗಿ ಕಾಣುವರು? ಮಾಂಸದ ಕಣ್ಣು ಆ ಮಹಿಮೆಯನ್ನು ಕಾಣದಿದ್ದರೂ ಈ ಲೋಕದ ಎಲ್ಲ ಮಹಿಮೆಗಳನ್ನು ಪರಿಗಣಿಸುವುದು ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಎಷ್ಟೊಂದು ಅದ್ಭುತವಾದಂಥ ಸತ್ಯಪ್ರಿಯ ಕೇಳುಗರೆ, ನಾವು ಕ್ರಿಸ್ತನ ಸಭೆಯವರಾದರೆ ನಾವು ಕ್ರಿಸ್ತನ ದೇಹವಾಗಿರ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ದೇಹವಾಗಿದ್ದರೆ ಆತನ ಒಂದು ಸ್ವಭಾವವನ್ನು ನಾವು ಪ್ರತಿಬಿಂಬಿಸ್ತಕ್ಕಂಥವರಾಗಿದ್ದೇವೆ. ಆತನ ಮಹಿಮೆಯಲ್ಲಿ ನಾವು ನಡೀತಕ್ಕಂಥವರಾಗಿದ್ದೇವೆ. ನಾವು ಕ್ರಿಸ್ತನ ಸಭೆಯವರು ಅಂತ ಹೇಳಿಕೊಂಡು ಆತನ ದೇಹದ ಅಂಗದಲ್ಲಿ ನಾವು ಒಬ್ಬರಾಗದೆ ಆತನ ಮಹಿಮೆಯನ್ನು ನಾವು ಈ ಲೋಕದಲ್ಲಿ ಪ್ರತಿಬಿಂಬಿಸಲಿಲ್ಲ ಅಂದರೆ ನಾವು ಈ ಲೋಕದಲ್ಲಿ ಶರೀರ ಸ್ವಭಾವದ ಕಣ್ಣುಗಳಿಂದ ನಾವು ತುಂಬಿರ್ತಕ್ಕಂಥವರಾಗಿದ್ದೇವೆ, ಒಂದು ನೀಚರಾಗಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಆತನು ಆಗಿನ ಕಾಲದಲ್ಲಿ ನಾವು ಕ್ರೈಸ್ತ ಸಭೆಯವರೆಂಬುದಾಗಿ ಹೇಳಿಕೊಂಡಂತಹ ಪೋಪ್ನ ವ್ಯವಸ್ಥೆ, ಅವರು ಶಾರೀರಿಕವಾಗಿ ಮಾನಸಿಕವಾಗಿ ಜೀವಿಸುವಂತಹ ಆ ಒಂದು ವಿಚಾರವನ್ನು ಹೋಲಿಸ್ತಕ್ಕಂಥವನಾಗಿದ್ದಾನೆ. ನಾವು ಕ್ರಿಸ್ತನ ಸಭೆಯವರು ಅಂದರೆ ನಾವು ಆತನ ದೇಹದ ಅಂಗಗಳಾಗಿದ್ದೇವೆ. ಆತನ ದೇಹದಲ್ಲಿ ಅಂಗಗಳಾಗಿದ್ದೇವೆ ಅಂದರೆ ಆತನ ಮಹಿಮೆಯನ್ನು ನಾವು ತೋರಿಸ್ಬೇಕಲ್ವಾ, ಆತನ ಗುಣವಿಶೇಷಗಳನ್ನು ನಾವು ತೋರಿಸ್ಬೇಕಲ್ವಾ. ಆದರೆ ಆ ಗುಣವಿಶೇಷಗಳೇ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಶಾರೀರಿಕವಾಗಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ವಿಚಾರವನ್ನು ಆತನು ಎತ್ತಿ ತೋರಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಈ ಲೋಕದಲ್ಲಿ ಯೋಚಿಸೋಣ. ಯಾಕೆಂದರೆ ಕ್ರಿಸ್ತನ ಸಭೆಯವರಾದಂಥ ನಾವು ಆತನ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಅಂಗಗಳಾಗಿದ್ದೇವೆ ಅಂದರೆ ಆತನ ಗುಣ ಸ್ವಭಾವವನ್ನು, ಆತನ ಮಹಿಮೆಯನ್ನು ನಾವು ಈ ಲೋಕದಲ್ಲಿ ತೋರಿಸಿ ಜೀವಿಸಬೇಕಾಗಿದೆ. ನಂತರ ಈ ಲೈಫ್ ವೇರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಧಾರ್ಮಿಕ ಸುಧಾರಣೆಯನ್ನು ಸತ್ಯವೇದ ಮೂಲಕವಾಗಿ ಅರ್ಥ ಮಾಡಿಕೊಂಡು ಹೇಳುವಂಥವನಾಗಿದ್ದಾನೆ. ಅವನು ಹೇಳುವಂತಹ ವಿಚಾರವೆಂದರೆ ಈತನು ವಿದ್ಯಾರ್ಥಿಗಳಲ್ಲಿ ಕೆಲವರು ಆತನ ಮಾತುಗಳನ್ನು ಆಸಕ್ತಿಯಿಂದ ಆಲಿಸಿ ಉಪಾಧ್ಯಾಯನ ಸ್ವರ ನಿಂತ ಅನೇಕ ವರ್ಷಗಳ ನಂತರ ಸತ್ಯವನ್ನ ತಿಳಿಸಲು ಮುಂದುವರಿಸಬೇಕಾಗಿತ್ತು. ಅಂಥವನೊಬ್ಬನು ವಿಲಿಯಂ ಫೆರೆಲ್, ಭಕ್ತಿಯ ತಂದೆ ತಾಯಿಗಳಿಗೆ ಹುಟ್ಟಿದವನು. ಸಭೆಯ ಬೋಧನೆಗಳನ್ನು ಅನುಮಾನ ಪಡೆದೇ ಅಂಗೀಕರಿಸಿದವನು. ಆತನು ಅಪೊಸ್ತಲನಾದಂಥ ಪೌಲನಂತೆ ತನ್ನನ್ನು ಪರಿಗಣಿಸಿಕೊಂಡು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಅದೇನೆಂದರೆ ಅಪೊಸ್ತಲರ ಕೃತ್ಯಗಳು 26:5 ವಚನವನ್ನು ಓದಬೇಕಾದರೆ, ನನ್ನ ಧರ್ಮದಲ್ಲಿ ಬಹು ಖಂಡಿತವಾಗಿ ಮತವನ್ನು ಅನುಸರಿಸಿ ಪರಿಸಾಯನಾಗಿ ನಡೆದುಕೊಂಡನು ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಆನಂತರ ರೋಮನ್ ಕಥೋಲಿಕ ಸಭೆಗೆ ಒತ್ತಾಸೆ ನೀಡುತ್ತಿದ್ದವನು, ಸಭೆಗೆ ವಿರುದ್ಧವಾಗಿ ಧೈರ್ಯದಿಂದ ವರ್ತಿಸಿದವರನ್ನು ನಾಶ ಮಾಡಲು ಆತನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಆತನ ಜೀವಿತ ಒಂದು ಕಾಲದಲ್ಲಿ ಈ ರೀತಿಯಾಗಿತ್ತು. ಅದೇನೆಂದರೆ ಯಾರಾದರೂ ಪೋಪನಿಗೆ ವಿರುದ್ಧವಾಗಿ ಮಾತನಾಡಿದರೆ ತೋಳದ ಹಾಗೆ ಹಲ್ಲುಗಳನ್ನು ಕಡಿಯುತ್ತೇನೆ ಎಂದು ಆತನು ತಪ್ಪದೆ ಸಂತರ ಪೂಜೆ ಮಾಡುತ್ತಿದ್ದನು. ಲೈಫೆರಿಯ ಜೊತೆ ಸೇರಿ ಪ್ಯಾರಿಸಿನ ಸಭೆಗಳನ್ನು ಸುತ್ತಿದನು. ಬಲಿಪೀಠಗಳಲ್ಲಿ ಆರಾಧನೆ ಮಾಡುತ್ತಾ ಪವಿತ್ರ ಪುಣ್ಯ ತೀರ್ಥಗಳಿಗೆ ಹೆಚ್ಚಿನ ಅನುದಾನ ಧರ್ಮಗಳನ್ನು ಮಾಡುತ್ತಿದ್ದನು. ಆದರೆ ಈ ಆಚರಣೆಗಳು ಆತನ ಅಂತರ್ಯದಲ್ಲಿ ಸಮಾಧಾನವನ್ನು ತರಲಿಲ್ಲ. ಆತನ ಮೇಲೆ ಪಾಪದ ಹರುಹು ಬಲವಾಗಿತ್ತು. ಆತನು ಅಭ್ಯಾಸಿಸಿದಂಥ ಪಾಪ ನಿವೇದನೆಗಳು ಅದನ್ನು ತೆಗೆದು ಹಾಕಲಿಲ್ಲ. ಸುಧಾರಕನ ಸ್ವರವನ್ನು ಪರಲೋಕದ ಸ್ವರದಂತೆ ಆತನು ಕೇಳಿದನು. ಕೃಪೆಯಿಂದಲೇ ರಕ್ಷಣೆ. ಪಾಪ ಮಾಡುವವನು ಖಂಡನೆಗೆ ಒಳಗಾಗುವನು, ತಪ್ಪಿಗಸ್ತನು ಬಿಡುಗಡೆ ಹೊಂದನು. ಕ್ರಿಸ್ತನ ಶಿಲುಬೆಯು ಮಾತ್ರ ಪರಲೋಕದ ಬಾಗಿಲುಗಳನ್ನು ತೆರೆಯುತ್ತದೆ, ನರಕದ ಬಾಗಿಲುಗಳನ್ನು ಮುಚ್ಚುತ್ತದೆ ಎನ್ನುವಂತಹ ಮಾತನ್ನು ಈ ವಿಲಿಯಂ ಪೆರೋಲ್ ಅಂತಕ್ಕಂತಹ ವ್ಯಕ್ತಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು. ಯಾಕೆ ಆತನು ಪೌಲನಂತೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಪೌಲನು ಸಹ, ಪ್ರಿಯ ಕೇಳುಗರೆ, ನಾವು ನೋಡುವಂಥವರಾಗಿದ್ದೇವೆ. ಆತನು ಸಹ ಪರಿಸಾಯನಾಗಿದ್ದು ಯಾರೆಲ್ಲ ಈ ಒಂದು ಹಿರಿ ಸಭೆಯ ನಾಯಕರುಗಳಿಗೆ ಅಥವಾ ಆ ಒಂದು ಯೂದರ ತತ್ವಗಳಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥವರಾಗಿದ್ದಾರೋ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೋ, ಅವರನ್ನು ಕೊಲೆ ಮಾಡಲು ಮುಂದಾಳತ್ವವನ್ನು ವಹಿಸಿದನು. ಆ ನಿಟ್ಟಿನಲ್ಲಿ ಪೌಲನು ಸಹ ಭಯಂಕರವಾದ ರೀತಿಯಲ್ಲಿ ಆ ದಮಸ್ಕೋ ಅನ್ನುವಂತಹ ಪಟ್ಟಣಕ್ಕೆ ಹೋಗ್ತಾ ಇರಬೇಕಂತಹ ಆ ಸಂದರ್ಭದಲ್ಲಿ ಅವನಿಗೆ ಪರಲೋಕದಿಂದ ಆ ಬೆಳಕು ಒಡೆದು, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀಯಾ ಎಂಬುದಂತಹ ಸ್ವರ ಬರ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಆತನು ಮನತಿರುಗ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಈ ಲೈಫೆರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಸತ್ಯವೇದವನ್ನು ತಿಳಿದುಕೊಂಡು ವಿದ್ಯಾರ್ಥಿಗಳಿಗೆ ಆ ಸತ್ಯವನ್ನು ತಿಳಿಸಿದನು. ಆತನ ಮರಣದ ನಂತರ ವಿಲಿಯಂ ಪೆರಲ್ ಅಂತಕ್ಕಂಥ ವ್ಯಕ್ತಿ, ಆತನು ಹೇಗೆ ಪೌಲನ ರೀತಿಯಲ್ಲಿಯೇ ಯಾರಾದರೂ ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಅವರ ಹಲ್ಲನ್ನು ಕಡಿತಾ ಇದ್ದನು. ಯಾವ ರೀತಿ ಅಂದರೆ ತೋಳದ ಹಾಗೆ ಹಲ್ಲುಗಳನ್ನು ಕಡಿತಕ್ಕಂಥವನಾಗಿದ್ದನು. ಆತನು ಅಂತಹ ಒಂದು ಕಟ್ಟು ನಿಟ್ಟಿನ ರೋಮನ್ ಕಥೋಲಿಕ ಸಭೆಗೆ ಒತ್ತಾಸೆ ನೀಡಿದಂತಹ ವ್ಯಕ್ತಿ ಅವನು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಏನನ್ನು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ ಅಂದರೆ, ನನ್ನ ಪಾಪವನ್ನು ಯಾರು ಸಮಿಸ್ತಕ್ಕಂಥವರಾಗಿದ್ದಾರೆ, ನಾನು ಇಷ್ಟೆಲ್ಲ ಒಳ್ಳೆ ಕಾರ್ಯಗಳನ್ನು ಕಥೋಲಿಕ ಸಭೆಗೆ ಒತ್ತಾಸೆ ನೀಡುವಂತೆ ಮಾಡ್ತಕ್ಕಂಥವನಾಗಿದ್ದೇನೆ, ಅವರ ಎಲ್ಲ ವಿಚಾರಗಳನ್ನು ನಾನು ಹಿಂಪಾಲಿಸ್ತಕ್ಕಂಥವನಾಗಿದ್ದಾನೆ, ಆದರೂ ಸಹ ನನಗೆ ಸಮಾಧಾನ ಇಲ್ಲ. ಯಾಕೆಂದರೆ ನನ್ನ ಪಾಪವನ್ನು ಯಾರು ಸಮಿಸ್ತಕ್ಕಂಥವರಾಗಿದ್ದಾರೆ? ಕೃಪೆಯಿಂದಲೇ ರಕ್ಷಣೆ. ಪಾಪ ಮಾಡಿದವನು ಖಂಡಿತವಾಗಿ ದಂಡನೆಯನ್ನು ಅನುಭವಿಸ್ತಕ್ಕಂಥವನಾಗಿದ್ದಾನೆ. ತಪ್ಪಿಗಸ್ತನಿಗೆ ಬಿಡುಗಡೆ ಇಲ್ಲ. ಪರಲೋಕದ ಬಾಗಿಲನ್ನು ತೆರೆಯಲು ಮಾರ್ಗ ಏನೆಂದರೆ ಕ್ರಿಸ್ತನ ಶಿಲುಬೆ, ಆತನ ರಕ್ತ ಎಂಬಂತದನ್ನು ಆತನು ಅರ್ಥಕೊಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅನಂತರ ನಾವು ನೋಡ್ತಕ್ಕಂಥರಾಗಿದ್ದೇವೆ ಈ ವಿಲಿಯಂ ಪೆರೆಲ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಸಂತೋಷದಿಂದ ಸತ್ಯವನ್ನ ಅಂಗೀಕರಿಸಿಕೊಂಡನು. ಪೌಲನ ರೀತಿಯಲ್ಲಿ ಸಂಪೂರ್ಣ ಮಾರ್ಪಾಡು ಹೊಂದಿ ಸಂಪ್ರದಾಯದ ಗುಲಾಮತನದಿಂದ ತಿರುಗಿ ದೇವ ಜನರ ಸ್ವತಂತ್ರಕ್ಕೆ ಒಪ್ಪಿಸಿಕೊಟ್ಟನು. ಹಸಿದ ತೋಳದ ಹೃದಯದಿಂದಿರಲಿಕ್ಕೆ ಬದಲಾಗಿ ಆತನು ಹಿಂದಕ್ಕೆ ಬಂದನು. ಹಿಂದಕ್ಕೆ ಬಂದು ಆತನು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ, ಅದೇನೆಂದರೆ ಮೌನವಾಗಿ ಕೇಡನ್ನ ಮಾಡದ ಶಾಂತ ಗುಣವುಳ್ಳ ಕುರಿಮರಿಯ ಹಾಗೆ ಪೋಪನಿಂದ ಆತನ ಹೃದಯವನ್ನ ಸಂಪೂರ್ಣವಾಗಿ ದೂರ ಮಾಡಿ ಯೇಸು ಕ್ರಿಸ್ತನಿಗೆ ಹೃದಯವನ್ನ ಕೊಡುವಂತೆವನಾಗಿದ್ದಾನೆ. ಅನಂತರ ಪ್ರಿಯ ಕೇಳುಗರೆ, ಈ ಲೈಫೆರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಸತ್ಯದ ಬೆಳಕನ್ನ ಹಂಚಲು ಮುಂದುವರಿಸುತ್ತಿರುವಾಗಲೇ ಪೆರೆಲ್ ಪೋಪನ ವಿಷಯದಲ್ಲಿ ಕ್ರಿಸ್ತನ ಕಾರ್ಯದಲ್ಲಿ ಆಸಕ್ತನಾಗಿದ್ದನೋ ಅದೇ ರೀತಿಯಾಗಿ ಬಹಿರಂಗವಾಗಿ ಸತ್ಯವನ್ನ ತಿಳಿಸಲು ಹೊರಡುವವನಾಗಿದ್ದಾನೆ. ಸಭೆಯ ಒಬ್ಬ ದೊಡ್ಡ ಅಧಿಕಾರಿಯು ಮಿಯಾಕ್ಷನ್ ಬಿಷಪ್ಪನು ಅವರ ಜೊತೆ ಸೇರುವವನಾಗಿದ್ದಾನೆ. ಆತನು ಸಹ ಹೇಳುವಂತಹ ವಿಚಾರವೆಂದರೆ ಬೇರೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಾಮರ್ಥ್ಯ ಉಳ್ಳವರು ಸುವಾರ್ತೆಯನ್ನ ತಿಳಿಸಲು ಈ ಜನಗಳ ಜೊತೆ ಸೇರುವಂತವರಾಗಿದ್ದಾರೆ. ಪೆರೆಲ್ ಬರ್ತಕ್ಕಂಥವನಾಗಿದ್ದಾನೆ ಯಾರಿಂದ? ಲೈಫೆರಿ ಅಂತಕ್ಕಂತಹ ಆತನ ಗುರುವಿಂದ. ಆತನು ತಿಳಿಸಿದಂತಹ ಸತ್ಯವನ್ನು ಹರಿತುಕೊಂಡು ವಿಲಿಯಂ ಪೆರೆಲ್ ಬರ್ತಕ್ಕಂಥನಾಗಿದ್ದಾನೆ. ಅವನು ಸುವಾರ್ತೆಗೆ ಸಾರಲು ಮುಂದಾದಾಗ ಬಿಷಪ್ ಮಿಯಾಕ್ಷನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬರ್ತಕ್ಕಂಥನಾಗಿದ್ದಾನೆ. ಅನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಆತನ ಜೊತೆಯಲ್ಲಿ ಇನ್ನೂ ಸಹ ಅನೇಕ ಜನರು ಸೇರುವಂತವರಾಗಿದ್ದಾರೆ. ಆತನು ಎಲ್ಲ ತರಗತಿಯ ಜನರನ್ನ ಅಂದರೆ ಚಿತ್ರಗಾರರನ್ನು ಸುಧಾರಣಾ ಜನರಿಂದ ರಾಜನವರೆಗೂ ಅವರು ಗೆಲ್ಲಲು ಸಾಧ್ಯವಾಯಿತು. ಮೊದಲನೇ ಫ್ರಾನ್ಸ್ನ ತಂಗಿಯು ಆಗಿರುವ ರಾಜ್ಯವಾಳುತ್ತಿದ್ದ ರಾಣಿ ಈ ಸುಧಾರಣೆಯ ವಿಶ್ವಾಸವನ್ನ ಅಂಗೀಕರಿಸಿದಳು. ರಾಜನು ರಾಜಮಾತೆಯು ಇದನ್ನು ಸಂತೋಷದಿಂದ ಒಳ್ಳೆಯದಾಗಿದೆಂದೇ ಎಂದು ತಿಳಿದ ಸ್ವಲ್ಪ ಕಾಲಕ್ಕೆ ಅಂಗೀಕರಿಸಿದರು. ಸುಧಾರಕರು ಫ್ರಾನ್ಸ್ ಪೂರ ಸುವಾರ್ತೆಗಾಗಿ ತಮ್ಮನ್ನ ಒಪ್ಪಿಸಿಕೊಡುತ್ತೇವೆಂಬ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದರು. ಪ್ರಿಯ ಕೇಳುಗರೆ, ಇಲ್ಲಿ ಯಾವ ರೀತಿಯಲ್ಲಿ ಸುಧಾರಣೆ ಸ್ವಲ್ಪ ಸ್ವಲ್ಪ ಆಗಿ ಈ ಫ್ರಾನ್ಸ್ ಅಲ್ಲಿ ನಡೀತಕ್ಕಂಥದ್ದಾಗಿದೆ. ಈ ಪೆರೆಲ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತನು ಲೈಫೆರಿ ಅಂತಕ್ಕಂತಹ ತನ್ನ ಗುರುವಿನಿಂದ ಸತ್ಯವೇದ ಪಾಠದಿಂದ ಆತನು ಪ್ರೇರಿತನಾಗಿದ್ದನು. ಸತ್ಯವೇದವನ್ನು ತಿಳಿದುಕೊಂಡಂತಹ ನಂತರ ಸುವಾರ್ತೆಯ ಸಾರಲು ಮುಂದಾದನು. ಅವನಿಗೆ ಅನೇಕ ಜನರು ಕೈ ಜೋಡಿಸ್ತಕ್ಕಂಥವರಾಗಿದ್ದಾರೆ. ಎಲ್ಲಿವರೆಗೆ ಅಂದರೆ ಅಲ್ಲಿರ್ತಕ್ಕಂತಹ ಚಿತ್ರಗಾರರಿಂದ ಹಿಡಿದು ಸಾಧಾರಣ ಜನರವರೆಗೂ ಅಂದರೆ ರಾಜನವರೆಗೂ ಸಹ ಅವರು ಹೃದಯವನ್ನು ಗೆದ್ದಿದ್ದರು. ಅಲ್ಲಿರ್ತಕ್ಕಂತಹ ರಾಜ ಮಾತೆ ಮತ್ತು ರಾಜನು ಎಲ್ಲರೂ ಸಂತೋಷದಿಂದ ಸುಧಾರಕರ ಸತ್ಯವನ್ನು ಹರಿತುಕೊಂಡರು. ಹೀಗೆ ಫ್ರಾನ್ಸ್ ಪೂರ ಸುವಾರ್ತೆಗಾಗಿ ಅನೇಕ ಜನರು ತಮ್ಮನ್ನು ತಾವು ಒಪ್ಪಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆದರೆ ಅವರ ನಿರೀಕ್ಷೆಗಳು ನೆರವೇರಲಿಲ್ಲ. ಕ್ರಿಸ್ತನ ಶಿಷ್ಯರಿಗೆ ಕಷ್ಟಗಳು ಮತ್ತು ಹಿಂಸೆ ಕಾದಿದ್ದೆವು. ಇದನ್ನು ಕರುಣೆಯಿಂದ ತಮ್ಮ ಕಣ್ಣುಗಳಿಗೆ ಮರೆಯಾಗುವಂತೆ ಮಾಡಿದರು. ಸಮಾಧಾನದ ಕಾಲ ಒದಗಿತು. ವಿರೋಧಿಯನ್ನು ಸಂಧಿಸಲು ಬಲ ಪಡೆಯಲು ಅವರಿಗೆ ಮಾರ್ಗವಾಯಿತು. ಸುಧಾರಣೆಯ ಕಾರ್ಯವು ಬಹು ವೇಗವಾಗಿ ಮುಂದುವರಿಯಿತು. ಮಿಯಾಕ್ಷನ್ನ ಬಿಷಪ್ಪನು ಆತನ ಸಭೆಯಲ್ಲಿ ಹೆಚ್ಚಾಗಿ ಕೆಲಸ ಮಾಡಿ ಅಧಿಕಾರಿಗಳಿಗೆ ತಮ್ಮ ಸದಸ್ಯರಿಗೆ ಈ ಸುವಾರ್ತೆಯನ್ನು ತಿಳಿಸಲು ಆಸಕ್ತಿಯನ್ನ ವಹಿಸಿದನು. ವಿದ್ಯೆ ಇಲ್ಲದ ಮತ್ತು ವ್ಯವಿಚಾರ ಮಾಡಿದಂತಹ ಗುರುಗಳನ್ನು ತೆಗೆದುಹಾಕಿ ಸಾಧ್ಯವಾದ ಮಟ್ಟಿಗೆ ಭಕ್ತಿವಂತರಾದ ವಿದ್ಯಾವಂತರಾದಂತಹ ಗುರುಗಳನ್ನು ಅವರಿಗೆ ಬದಲಾಗಿ ಆತನು ಹಾಕಿದನು. ಬಿಷಪ್ಪನು ದೇವರ ವಾಕ್ಯವನ್ನು ಆತನು ಯಾವ ರೀತಿಯಲ್ಲಿ ಸುಧಾರಣೆಯನ್ನು ಮಾಡುವಂತೆವನಾಗಿದ್ದಾನೆ ಅಂದರೆ ನಿಜವಾಗಲೂ ಸಹ ಅದ್ಭುತ. ಪ್ರಿಯ ಕೇಳುಗರೆ, ಅವರೇ ಓದಲು ಆದೇಶಿಸಿದನು. ಇದು ನೆರವೇರಿತು. ಲೈಫೆರಿ ಹೊಸ ಒಡಂಬಡಿಕೆಯನ್ನು ಭಾಷಾಂತರ ಮಾಡಲು ತೆಗೆದುಕೊಂಡನು. ಲೂಥರ್ನ ಜರ್ಮನಿ ಭಾಷೆಯ ಸತ್ಯವೇದವು ವಿಟನ್ಬರ್ಗ್ ಮುದ್ರಣಾಲಯದಿಂದ ಬರುತ್ತಿರುವ ಅದೇ ಸಮಯದಲ್ಲಿ ಮಿಯಾಕ್ಷನ್ನಲ್ಲಿ ಪ್ರಚುರಪಡಿಸಿದಂತಹ ಫ್ರೆಂಚ್ ಭಾಷೆಯ ಹೊಸ ಒಡಂಬಡಿಕೆ ಹೊರಗೆ ಬಂದಿತು. ತನ್ನ ಕೈ ಕೆಳಗಿರುವ ಗುರುಗಳಿಗೆ ಮತ್ತು ಜನರಿಗೆ ಇದನ್ನು ಹಂಚಲು ಸಮಯವನ್ನಾಗಲಿ ಇಲ್ಲವೇ ಖರ್ಚನ್ನಾಗಲಿ ಬಿಷಪ್ ಲಕ್ಷಿಸಲಿಲ್ಲ. ಮಿಯಾಕ್ಷನ್ನ ಜನರಿಗೆ ಅತಿ ಶೀಘ್ರದಲ್ಲೇ ಸತ್ಯವೇದಗಳು ಅವರ ಕರಗಳಲ್ಲಿ ಬಂದವು. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂತಹ ಒಂದು ಮುಖ್ಯವಾದಂಥ ವಿಚಾರವೇನೆಂದರೆ ಸುಧಾರಣೆ ಅಲ್ಲಿ ಏರ್ಪಡ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಫ್ರಾನ್ಸ್ನ ಅತ್ಯಂತ ಸುಧಾರಣೆ ಏರ್ಪಡುತ್ತಿರಬೇಕಾದರೆ ಲೈಫೆರಿಯ ಒಂದು ಹೊಸ ಒಡಂಬಡಿಕೆ ಭಾಷಾಂತರ ಅದು ಬರ್ತಕ್ಕಂಥದ್ದಾಗಿದೆ. ನಂತರ ಹೇಗೆ ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ಜರ್ಮನಿಯ ಭಾಷೆಯಲ್ಲಿ ಸತ್ಯವೇದವನ್ನು ಹಂಚಿದನೋ ಅದೇ ರೀತಿಯಾಗಿ ಮಿಯಾಕ್ಷನ್ ಅಂತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಬಿಷಪ್ಪನು ಸಹ ತನ್ನ ಸಭೆಗೂ ಇತರ ಎಲ್ಲ ಜನರಿಗೂ ಈ ಸತ್ಯವೇದವನ್ನು ಹಂಚುವಂತೆವನಾಗಿದ್ದಾನೆ. ಈ ಸತ್ಯವೇದವನ್ನು ಹಂಚುವಾಗ ಯಾವ ರೀತಿಯಲ್ಲಿ ಆ ಫ್ರಾನ್ಸ್ನಲ್ಲಿ ಸುಧಾರಣೆ ಏರ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಹೌದು ಸ್ವಾಮಿ, ನೀನು ಅದ್ಭುತ ಸ್ವರೂಪನಾಗಿದ್ದೀಯಾ, ಸತ್ಯವುಳ್ಳ ದೇವರಾಗಿದ್ದೀಯಾ, ನೀತಿಯುಳ್ಳ ದೇವರಾಗಿದ್ದೀಯಾ, ನಿನ್ನನ್ನು ಪ್ರೀತಿಸುವಂತಹ ಮಕ್ಕಳಿಗೆ ನೀನು ಎಲ್ಲ ಸತ್ಯವನ್ನು ನೀಡುವಂತಹ ದೇವರಾಗಿದ್ದೀಯ ಸ್ವಾಮಿ. ಹೌದು ದೇವ, ಫ್ರಾನ್ಸ್ ಅಂತಕ್ಕಂತಹ ಸ್ಥಳದಲ್ಲಿ ಈ ಪೆರಲ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಲೈಫೇರಿಯಾ ಒಂದು ವಿಚಾರಕ್ಕೆ ಮನಸೋತು ಸತ್ಯವನ್ನು ಹರಿತುಕೊಂಡು ಮಿಯಾಕ್ಷನ್ನಲ್ಲಿರತಕ್ಕಂಥ ಬಿಷಪ್ನ ಮೂಲಕವಾಗಿ ಸತ್ಯವೇದವನ್ನು ಎಲ್ಲ ಜನಗಳಿಗೂ ಸಿಕ್ಕುವ ಹಾಗೆ ಮಾಡಿದ್ದೆಯಲ್ಲ ಸ್ವಾಮಿ, ಅದಕ್ಕೋಸ್ಕರ ಸ್ತೋತ್ರ. ಈ ಸುಧಾರಣೆಯಿಂದ ಸ್ವಾಮಿ ಇವತ್ತು ನಮಗೆ ಅನೇಕ ಸತ್ಯ ಬಂದಿದೆ. ಆದರೆ ದೇವ, ಆ ದಿನದಲ್ಲಿ ಈ ಮಕ್ಕಳನ್ನು ನೀನು ಎಬ್ಬಿಸಿದೆಲ್ಲ, ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ಯಾರೆಲ್ಲ ನಿನ್ನ ಸತ್ಯವನ್ನು ತಿಳಿಸಬೇಕು ಎಂಬುದಾಗಿ ಹಂಬಲಿಸ್ತಕ್ಕಂಥರಾಗಿದ್ದಾರೆ ಅವರನ್ನು ನೀನು ಮಾರ್ಪಡಿಸು, ಉಪಯೋಗಿಸು ಸ್ವಾಮಿ. ಕೊನೆ ಕಾಲದಲ್ಲಿ ಕತ್ತಲೆ ಲೋಕವನ್ನು ಆವರಿಸಿಕೊಳ್ಳುವುದಕ್ಕಿಂತ ಮೊದಲು ಈ ನಿನ್ನ ಮಕ್ಕಳು ಈ ಒಂದು ಧಾರ್ಮಿಕ ಸುಧಾರಕರ ರೀತಿಯಲ್ಲಿ ಸತ್ಯವನ್ನು ತಿಳಿಸುವಾಗಿ ನೀನೇ ಪ್ರೇರೇಪಿಸು, ನಮ್ಮನ್ನು ಉಪಯೋಗಪಡಿಸು ಸ್ವಾಮಿ. ಇದನ್ನು ಕೇಳುವಂತಹ ಮಕ್ಕಳನ್ನು ಆಶೀರ್ವದಿಸು, ನೀನೇ ಪ್ರೇರೇಪಣೆಯನ್ನು ಉಂಟು ಮಾಡಿ ನಿನ್ನ ಸತ್ಯದಲ್ಲಿ ನಿಂತು ಆ ಸತ್ಯವನ್ನು ಇತರರಿಗೆ ತಿಳಿಸಲು ನೀನೇ ಸಹಾಯ ಮಾಡು, ಮುನ್ನಡೆಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.